ಜಯತಿ ಹರೇರ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋಸು ಶ್ರೀಪತಿರ್ಮಾನದೋ ನಃ ಜ್ಯೇಷ್ಠಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾರಿ ಸವಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇಷ್ಠಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸವಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಶಂಕ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸುತ ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕ ಆಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಬಜೆ. ಇದು ಜಗನ್ನಾಥ ದಾಸರ ಆರಾಧನೆ. ಜಗನ್ನಾಥ ದಾಸರ ಜೀವನ ಚರಿತ್ರೆ ನಮ್ಗೆ ಎಲ್ಲರಿಗೆ ಗೊತ್ತು. ಜಗನ್ನಾಥ ದಾಸರು ಅಲ್ಲಿಂದ ಮೆಸೇಜ್, ಜಗನ್ನಾಥ ದಾಸರಲ್ಲಿ ಭಗವಂತ ಅವ್ರು ಯಾಕೆ ಇಲ್ಲಿ ಅವತಾರ ಮಾಡಬೇಕು, ಈ ಪ್ರಾರಬ್ಧ ಅವ್ರಿಗೆ ಯಾಕೆ ಇರಬೇಕು ಅಂದ್ರ ನಮ್ಮ ಕೋಸ್ಕರ. ಯಾಕೆಂದ್ರೆ ಆಚರತೆ ಶ್ರೇಷ್ಠ ಅಂತ ಬರ ಗೀತೆಯಲ್ಲಿ ಹೇಳಿದಂತೆ ಅವರ ಜೀವನ ಚರಿತ್ರೆಯಿಂದ ಏನು ಮೆಸೇಜ್ ನಮ್ಗೆ ಬಂದಿದೆ? ಏನು ಮೆಸೇಜ್ ಅಂದ್ರೆ ಅವರು ಸುಧಾ ಪಂಡಿತರಾಗಿದ್ರು, ಎಲ್ಲ ಓದ್ಕೊಂಡು ಚೆಲ್ಲ ವಿದ್ವತ್ತು, ಅಷ್ಟು ಚಂದಾಗಿ ವಿದ್ವತ್ ಇತ್ತು. ಬಟ್ ಅನುಷ್ಠಾನ, ಅನುಸಂಧಾನ, ಅನುಷ್ಠಾನ ಇದಿಲ್ಲ. ಅದಕ್ಕೆ ಮುಖ್ಯವಾದ ಒಂದು ಏನು, ಅವರು ಪ್ರಾರಬ್ಧದಿಂದ ಅವರಿಗೆ, ಅವರು ಅಪರೋಕ್ಷ ಜ್ಞಾನಿಗಳೇ ಅದು ನಮ್ಗೆ ಗೊತ್ತು. ಸೊ ಸಹ್ಲಾದನಾಗಿದ್ದವರೇ ಅವರು. ಸೊ ಆದ ಕಾರಣದಿಂದ ಅವ್ರಿಗೆ ನಾನು ನನ್ನದು ಅಂತ ಎಲ್ಲ ವಿದ್ಯೆ ಇದ್ರು, ನಾನು ನನ್ನದು, ನನ್ನದೇ ಶ್ರೇಷ್ಠ ಅಂತ ತಿರಸ್ಕಾರ, ಗುರು ನಿಂದನೆ, ಗುರುಗಳ ನಿಂದನೆ, ಮತ್ತು ನಾನು ನಂದು ಏನ್ ಸುಧಾ ಪಾಂಡಿತ್ಯ ಅವರದು ಇದ್ರೂ ಪಾಂಡಿತ್ಯ ಜೊತೆ ಜೊತೆಯಲ್ಲಿ ಆ ಎರಡು ವಿಷಯಗಳು ನಾನು ನನ್ನದು ಎಂಬ ಸೇರ್ಕೊಂಡಿತ್ತು. ಯಾಕೆ ಅಂದ್ರೆ ಗುರು ಆ ಮೂಲಕವಾಗಿ ಗುರುಗಳನ್ನ ತಿರಸ್ಕಾರ ಎಲ್ಲ ಆಯ್ತು ಅವ್ರಿಗೆ. ಬಟ್ ಅವರ ಪ್ರಾರಬ್ಧ ಅವ್ರಿಗೆ ಅವರ ಪ್ರಾರಬ್ಧ ಮೂಲಕವಾಗಿ ನಮ್ಗೆ ಒಂದು ಶಿಕ್ಷಣೆ ಆಗತ್ತೆ. ನಾವು ಏನೋ ಒಂದು ಅಕ್ಷರ ಕಲಿತರ್ನು ಆವಾಗೆ ಅದೇ ನಾವು ತಿರ್ಗಾ ಹರಿಕಥಾಂಸಾರ. ಅದಕ್ಕೆ ಉಳಿದ ಗ್ರಂಥಕ್ಕಿಂತ ಇಲ್ಲಿ ನೋಡಿದ್ರೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಆ ಬಿಂಬಕ್ರಿಯ ನಾನು ಅಂಬೋದು ಏನು ಅಲ್ಲ, ಒಂದು ಅಣು ಅಂಬೋದು ಅಷ್ಟು ಒಂದು ಒತ್ತು ಯಾಕೆ ಕೊಡ್ತಾರೆ ಅಂದ್ರೆ ಅವರ ಜೀವನವೇ ಸಾಕ್ಷಿ. ಆ ಒಂದು ತಪ್ಪು ನಾವು ಮಾಡಬಾರದು ಅಂತ ನಮ್ಗೆ ಉದ್ಧಾರ ಮಾಡ್ಲಕ್ಕೆ ಅವರು ಅದನ್ನ ತಿರ್ಗಾ ಹೇಳ್ತಾರೆ. ಸೊ ಇದು ತಿಳ್ಕೊಂಡು ನಾನು ಯಾರು, ನಾನು ಎಷ್ಟು, ನನ್ನಿಂದ ಏನ್ ಆಗತ್ತ, ಏನೂ ಆಗಲ್ಲ ಅಂಬೋದು ಸತ್ಯ ಆಗತ್ತೆ. ಅದನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಟುಕೊಂಡು ನಾವು ಕಾರ್ಯಗಳು ಮಾಡಿದಾಗ ನಾವು ಮಾಡುವಂತ ಒಂದು ಸಣ್ಣ ಪುಟ್ಟ ಅರ್ಪಣವು ಅದು ಮೋಕ್ಷ ಬೀಜ, ಪುಣ್ಯ ಬೀಜ ಕರ್ಮ ಆಗ್ಬಿಡತ್ತೆ. ಸೊ ಒತ್ತು ಇಲ್ಲಿ ಕೊಡೋದು ನಾನು ನನ್ನದನ್ನ ಬಿಡಬೇಕು. ಬಿಂಬಕ್ರಿಯ ಅಂದ್ರೆ ಮಾಡಿಸುವನು ಯಾರು ಅಂತ ತಿಳ್ಕೋಬೇಕು. ಕಾರ್ಯಗಳು ಎಲ್ಲಾ ಕಡೆನೂ ಆಗ್ತಾ ಇದೆ, ನಮ್ಮಿಂದ ಕಾರ್ಯಗಳಾಗ್ತಾ ಇದೆ. ಎಲ್ಲಿ ಹೋದ್ರು ಒಂದು ಒಂದು ಸೈಟ್ ಸೀಯಿಂಗ್ ನಾವು ಹೋದ್ರು ಅಲ್ಲಿ ಇರುವಂತ ಹೂ ನೋಡ್ತೀವಿ, ಅಲ್ಲಿ ಇರುವಂತ ಕಾನನ ಪರ್ವತ ಮುಂತಾದ ನೋಡ್ತೀವಿ, ಅಲ್ಲಿ ಇರುವಂತ ಒಂದು ವೃಕ್ಷಗಳು ಮುಂತಾದ ನೋಡಿದಾಗೆ ದೇವರನ್ನ ಬರಬೇಕು. ಅದು ಅನುಸಂಧಾನದಲ್ಲಿ ಬರಬೇಕು, ಅನುಸಂಧಾನ ಅನುಷ್ಠಾನದಲ್ಲಿ ಇರಬೇಕು. ಸೊ ಅದನ್ನ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅವರ ಜೀವನದಿಂದ ಇದು ನಾವು ಕಲಿಬೇಕು. ಮತ್ತು ಅವರು ಫಸ್ಟ್ ಹೇಳಿದ್ದೆ ಅವರು ಹಾಗಿದ್ದಾಗ ಅವ್ರಿಗೆ ಉದ್ಧಾರ ಮಾಡಿದ್ದು ಗುರುಗಳು. ಸೊ ಗುರುಗಳ ಕರುಣದಿಂದ ಅಂತ. ಸೊ ಗುರುಗಳಿಗೆ ಮುಖ್ಯತ್ವ ತೋರಿಸಿಕೊಟ್ಟ, ಗುರುಗಳ ಮಾರ್ಗವನ್ನು ಹಿಡಿದ್ರೆ ಯಾವತ್ತೂ ನಮ್ಗೆ ಜಯ ಆಗತ್ತ. ಯಾಕೆ ಅಂದ್ರೆ ನಾವು ತಪ್ಪು ಮಾಡಿದಾಗ ಯಾವಾಗಲೂ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ನಾವು ತಪ್ಪು ಮಾಡಿದಾಗೆ ನಮ್ಗೆ ತಿದ್ದುಪಡಿ ಮಾಡೋರು ಬೇಕು. ವಿತೌಟ್ ಇಟ್ ವಿಲ್ ಗೋ ವೇ ಆಫ್ ಹೋಗ್ಬಿಡ್ತೀವಿ. ಸೊ ಅವರಿಗೆ ಆ ಪೂರ್ವ ಕರ್ಮದಿಂದ, ಪುಣ್ಯ ಕರ್ಮದಿಂದ ಗುರುಗಳೇ ಬಂದು ಅವರನ್ನ ತಿದ್ದಿ ಅವ್ರ ಮೂಲಕವಾಗ ಈ ಹರಿಕಥಾಂಸಾರವನ್ನ ನಮ್ಗೆ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು ಅಂದ್ರೆ ಈ ಹರಿಕಥಾಂಸಾರವನ್ನ ಪಠಣ ಮಾಡೋದಾಗಲಿ ಅಥವಾ ಒಂದು ವರ್ಷ ಏನೋ ಹೆಚ್ಚಿಂಚಿತ್ ನಮ್ಮಿಂದ ಏನ ಅರ್ಥ ಅನುಸಂಧಾನ ಮಾಡೋದು, ಆಮೇಲೆ ಅನುಷ್ಠಾನ ಒಂದೊಂದಿಲಿನೂ ಕೊಡ್ತಾ ಬಂದಿದ್ದ ಅನುಷ್ಠಾನ ಮಾಡಬೇಕು ಅಂತ. ಅನುಷ್ಠಾನ ಮಾಡೋದು ಕಷ್ಟವಾಗಿದೆ ಅಂದ್ರೆ ಅದಕ್ಕೆ ಆ ಅಭ್ಯಾಸ ಮಾಡ್ತಾ ಯು ಪ್ರಾಕ್ಟೀಸ್ ಇಟ್, ಮೆಲ್ಲ 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 ಯು ಪ್ರಾಕ್ಟೀಸ್ ಅಂಡ್ ಯು ವಿಲ್ ಗೆಟ್ ಇಟ್ ಎಂಬುದು ಜಗನ್ನಾಥ ದಾಸರ ಮೆಸೇಜ್. ಇವಾಗ ನಾವು ಸರ್ವ ಪ್ರತೀಕ ಸಂಧಿ ನೋಡ್ತಾ ಬಂದಿದ್ದೀವಿ. ಸರ್ವ ಪ್ರತೀಕ ಸಂಧಿಯಲ್ಲಿ ನಾವು 22nd ಪದ್ಯ ಆಯ್ತು, 23rd ಪದ್ಯನು ಆಲ್ಮೋಸ್ಟ್ ಆಯ್ತು. ಅಲ್ಲಿ ಇರುವಂತಹ ಕೆಲವು ವಿಷಯಗಳನ್ನು ನೋಡ್ಬಿಟ್ಟು ಇದು ಮೂರು ಉಪಸಂಹಾರನೇ ಆಗುತ್ತೆ. 23, 24, 25 ಇದು ಮೂರು ಉಪಸಂಹಾರ ಕನ್ಕ್ಲೂಷನ್ ಮೆಸೇಜ್ ಸಾರ, ಈ ಒಂದು ಸಂಧಿಯ ಸಾರ ಕೊಡ್ತಾ ಇದ್ದಾರೆ. ಸೊ ಇದು ಮೇಲಿಂದ ಮೇಲೆ ನೋಡಿದೀವಿ 23rd ಪದ್ಯದಲ್ಲಿ ಸ್ವಪ್ರಯೋಜನರಹಿತ, ಅದಕ್ಕೆ ಅರ್ಥ ಸರಳವಾಗಿ ಅರ್ಥ ಆಗ ಸ್ವಪ್ರಯೋಜನ ಯಾರ ಪ್ರಯೋಜನ, ಯಾರಿಂದಲೂ ಭಗವಂತನಿಗೆ ಪ್ರಯೋಜನ ಏನೇನು ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ ನಾವು. ಸೊ ಇದು ಸುಮ್ಮನೆ ಹೇಳೋದಾದ್ರೆ ಅದನ್ನ ಬಿಡಿಸಿ ಬಿಡಿಸಿ ನೋಡಬೇಕು ಅಂತ. ಸ್ವಪ್ರಯೋಜನ ರಹಿತ ಅಂತ ಹೇಳುವಾಗ ಫಸ್ಟ್ ನಿಂದ ತಗೋಬೇಕಂತ. ಏನು ಸ್ವಪ್ರಯೋಜನ ರಹಿತ ಅಂದ್ರೆ ಅವನು ಕಾರ್ಯ ಮಾಡಬೇಕು. ಹೇಗೆ ಕಾರ್ಯ ಮಾಡ್ತಾ ಇದ್ದಾನೆ? ನನ್ನಲ್ಲಿ ಇರುವಂತ ಈ ಬಿಂಬಮೂರ್ತಿನೇ ಈ ದೇಹ ಜೊತೆಲಿ ಈ ಜೀವ ಸಂಬಂಧ ಸೃಷ್ಟಿ ಮುಂತಾದ ಅಷ್ಟ ವ್ಯಾಪಾರಗಳನ್ನು ಇಟ್ಕೊಳ್ಳೋದು. ಒಂದೇ ಮೀನಿಂಗೆ ಸ್ವಪ್ರಯೋಜನ ರಹಿತ ಅಂದ್ರೆ ಯಾರಿಂದಲೂ ಏನೇನು ಪ್ರಯೋಜನ ಆಗಬೇಕಾದ ಯಾವುದು ಇಲ್ಲ, ಅದೊಂದು. ಇನ್ನೊಂದು ಯಾರ ಮೂಲಕವಾಗೂ ಅವನಿಗೆ ಏನೇನು ಪ್ರಯೋಜನ ಇಲ್ಲ, ಕಂಪ್ಲೀಟ್ ಆಗಿ ಏನ್ ಪ್ರಯೋಜನ, ಎರಡು ಮೀನಿಂಗ್ ಅನ್ನು ಇಟ್ಕೊಳ್ಳೋದು. ಸ್ವಪ್ರಯೋಜನ ರಹಿತ ಅವನಿಗೆ ಏನು ಆಗಬೇಕಾಗಿಲ್ಲ. ಸೊ ಯಾವ ವಿಷಯದಲ್ಲಿ ಸೃಷ್ಟಿ ಮಾಡಿದ್ದಾನೆ, ಸ್ಥಿತಿ ಮಾಡಿದ್ದಾನೆ, ಆಮೇಲೆ ಸಂಹಾರ ಮಾಡಿದ್ದಾನೆ, ಆಮೇಲೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಿಯಮನ ಇದು ಅಷ್ಟ ವ್ಯಾಪಾರವೂ ಇಟ್ಟುಕೊಂಡು ಇಷ್ಟು ಮಾಡ್ತಾನೆ ಇದ್ದಾನೆ. ಈ ಜಡ ಸೃಷ್ಟಿಯಾಗಲಿ ಜೀವಕ್ಕೆ ಜಡದ ಸಂಬಂಧ ಕೊಟ್ಟು ಅವ ಮೂಲಕವಾಗಿ ಬರುವಂತದ್ದು, ಮತ್ತು ರಮಾಗೆ ಕೊಡುವಂಥದ್ದು, ಲಕ್ಷ್ಮೀ ದೇವಿಗೆ ಕೊಡುವಂತ ಆರು ಮುಖಗಳು, ಮತ್ತು ಜಡಕ್ಕೆ ಇರುವಂತ ನಾಲ್ಕು ರೀತಿಯಾದ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಜಡಕ್ಕೆ ಇರುವಂತದ್ದು. ಸೊ ಈ ಜಡಕ್ಕೆ ಇರುವಂತದ್ದು ಇದು ಎಲ್ಲವೂ ದೇವರು ಮಾಡುವ ಮೂಲಕವಾಗಿ ಅವನಿಗೆ ಏನೇನು ಈಚ್ ಒನ್ ವಿಸ್ತಾರ ಮಾಡ್ತಾ ಹೋದಾಗ ಇನ್ನೂ ಸ್ಪಷ್ಟ ಆಗತ್ತೆ. ಅದು ಒಂದು ಮುಖ. ಇನ್ನೊಂದು ಬಂದು ನಮ್ಗೆ ಯಾವಾಗಲೂ ಬ್ರಹ್ಮಸೂತ್ರಗಳಲ್ಲಿ ಅದು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಹೇಳುವಾಗ ನಾಲ್ಕನೇದು ಫಲಾಧ್ಯಾಯ ಶುರು ಮಾಡೋದೇ ಅಲ್ಲಿ ಆವೃತ್ತಿ ಮಾಡಬೇಕು. ತಿರ್ಗಾ ಕೇಳುವಾಗ ಕೇಳಿದ್ದನ್ನೇ ಯಾಕೆ ತಿರ್ಗಾತೀಯ ಸ್ವಪ್ರಯೋಜನ ರಹಿತ ಸ್ವಪ್ರಯೋಜನ ಯಾಕೆ ಕೇಳಬೇಕು ಅಂದ್ರೆ ಕೇಳ್ತಾ ಇಟ್ ಜಸ್ಟ್ ಸಿಂಕ್ಸ್ ಇನ್. ಯಾಕೆಂದ್ರೆ ನಮ್ಮ ಒಳಗೆ ಅನಂತ ಕಾಲದಿಂದ ಬಂದ ಈ ಸಂಸ್ಕಾರ, ಅನಂತ ಜನ್ಮ ತೊಟ್ಟಿದ್ದೀವಿ, ಅಲ್ಲಿ 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 ಬಂದ ಅನುಭವಗಳು ರೆಕಾರ್ಡ್ ಆಗಿದೆ. ಏನೋ ನಾವೇನೋ ದೇವರಿಗೆ ಪೂಜೆ ಮಾಡ್ತೀವಿ, ನಾವು ಹೇಳ್ತೀವಲ್ಲ ಮಾತು ಮಾತಿಗೆ, ನಾವು ತುಂಬಾ ಚೆನ್ನಾಗಿ ಅವ್ರು ದೇವರಿಗೆ ಎಲ್ಲ ಮಾಡಿದ್ರು, ದೇವ್ರಿಗೆ ಇದು ಮಾಡಿ ಹಾಕಿದ್ರು, ಈ ಕವಚ ಮಾಡಿ ಹಾಕಿದ್ರು, ಇದು ಕೊಟ್ರು ಅದು ಕೊಟ್ರು ಅಂತ ನಾವು ಲೌಕಿಕದಲ್ಲಿ ಆ ವ್ಯವಹಾರ ಮಾಡ್ತೀವಿ. ನಾವು ಅದೇ ನಮ್ಮಲ್ಲಿ ಕೂತಿದ್ರು, ನಾವೇನೋ ಇಷ್ಟು ಮಾಡ್ತೀವಿ ಎಂಬುದು ಒಂದು ಕೂತಿರುತ್ತೆ. ಅದು ಹೋಗಬೇಕಂದ್ರೆ ತಿರ್ಗಾ ಇಟ್ ಹ್ಯಾಸ್ ಟು ಬಿ ಇರೇಸ್ಟ್. ನಮ್ಮ ಆ ಒಂದು ಚಿತ್ತದಲ್ಲಿ ಇರುವಂತದ್ದು ಓಲ್ಡ್ ಪಾಸ್ಟ್ ಆ ಇಂಪ್ರಿಂಟ್ಸ್ ಎಲ್ಲ ತೆಗಿಬೇಕು. ಅದಕ್ಕೆ ಆವೃತ್ತಿ ತಿರ್ಗಾ ಮಾಡ್ತಾ ಇಟ್ ಗೆಟ್ಸ್ ಇರೇಸ್ ಫ್ರಮ್ ಅವರ್ ಮೈಂಡ್ ಸ್ಲೋಲಿ. ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಸೊ ಯಾವ ಪ್ರಯೋಜನ ಇಲ್ಲದೇ ಇದ್ದಾಗಲೂ ಯಾರಿಂದಲೂ ಅವನಿಗೆ ಏನು ಆಗಬೇಕಾದ್ದು ಇಲ್ಲ. ಹಾಗಿದ್ರೂ ಅವನು ಯಾಕೆ ಮಾಡ್ತಾನಂದ್ರೆ ಅದಕ್ಕೆ ಇಮ್ಮಿಡಿಯೇಟ್ ಸ್ವಪ್ರಯೋಜನ ರಹಿತ ಸಕಲೇಷ್ಟ ಪ್ರದಾಯಕ. ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರ ಇಷ್ಟ ಅಂತ ಇಲ್ಲಿ ಬರುವಾಗ ನೋಡಿದೀವಿ ನಾವು. ಸಕಲ ಇಷ್ಟ ಪ್ರದಾಯಕ ಅಂತ ಹೇಳುವಾಗ ಸಕಲ ಕಲೆಯಿಂದ ಕೂಡಿರುವಂತ 16 ಕಲೆಗಳಿಂದ ಕೂಡಿರುವಂತ ಈ ಜೀವಕ್ಕೆ ಯಾಕೆ ಇಷ್ಟು ದೇವರು ಮಾಡ್ತಾನೆ? ಜೀವಕ್ಕೆ ಆ ಇಚ್ಛಾ ಅಂಬುದು ಜೀವನಲ್ಲಿ ಇರುವಂತ ಧರ್ಮ, ಅದು ವ್ಯಕ್ತ ಆಗಲೇಬೇಕು. ಜೀವನಿಗೆ ಏನ್ ಇಷ್ಟ ಆಯ್ತು? ಒಂದೊಂದು ಜೀವಕ್ಕೆ ಆ ಒಂದು ಮೂರು ವಿಧ ಜೀವಕ್ಕೇನು ಏನೇನು ಬೇಕು ಅಂಬೋ ಬಯಕೆ ಇರುತ್ತೆ, ಅದನ್ನ ಅವನು ಪೂರೈಸ್ತಾನ. ಅದಕ್ಕೆ ಈ ಸೃಷ್ಟಿ. ಸ್ವಪ್ರಯೋಜನ ಇಲ್ಲದೇ ಇದ್ರೂ ಪರಪ್ರಯೋಜನ ಇದ್ದ ಕಾರಣದಿಂದಲೂ ಆ ಪರಪ್ರಯೋಜನ ಆ ಜೀವಿಗಳು ತನಗೆ ತಾನೇ ಮಾಡ್ಲಕ್ಕೆ ಎಲ್ಲರೂ ರಮಾದೇವಿಯಿಂದ ಎಲ್ಲರೂ ಅಸಮರ್ಥರಾಗಿದ್ದ ಕಾರಣದಿಂದ ಅವನೇ ಮಾಡಬೇಕು. ಅದಕ್ಕೆ ಸ್ವಪ್ರಯೋಜನ ರಹಿತ ಸಕಲೇಷ್ಟ ಪ್ರದಾಯಕ. ಎಲ್ಲರ ಇಷ್ಟಗಳು ಸಕಲ ಅಂದ್ರೆ ಎಲ್ಲರ ಇಷ್ಟ ಅಂತ ಒಂದು. ಇನ್ನೊಂದು ಲಿಂಗದೇಹದಿಂದ ಕೂಡಿರುವಂತ ಈ ಜೀವಿಗಳು ಅವರ ಇಷ್ಟ ಅವರು ಬಯಸುವುದನ್ನ ಅವನು ಕೊಡ್ತಾ ಇದ್ದಾನೆ. ಸಕಲೇಷ್ಟ ಪ್ರದಾಯಕ ಅಂತ ಹೇಳ್ತಾ ಇದ್ದಾರೆ.
ಆಮೇಲೆ ಸಕಲೇಶ ಪ್ರದಾಯಕ ಸರ್ವಗುಣ. ಸೊ ಇಷ್ಟು ಅವನು ಮಾಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯಾ ಅಂತ ಹೇಳುವಾಗ ಹೇಳ್ತಾರೆ, ದೇವರಿಗೆ ಸರ್ವಗುಣ ಇದು ಎಲ್ಲವೂ ಮಾಡ್ಲಿಕ್ಕೆ, ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಎಲ್ಲರಿಗೇನು, ಜೀವ ಜಡ ರಮಾದೇವಿ ಮುಂತಾದ ಎಲ್ಲರಿಗೇನು ಮಾಡ್ಲಿಕ್ಕೆ ಬೇಕಾದ ಆ ಒಂದು ಕ್ವಾಲಿಟೀಸ್ ಗುಣಗಳು ತುಂಬಿ ತುಳುಕುತ್ತಾ ಇದ್ದಾರೆ. ಸರ್ವಗುಣ ಪೂರ್ಣ, ಸರ್ವಗುಣದಿಂದ ಪೂರ್ಣನಾಗಿದ್ದಾನೆ ಅಂತ ಹೇಳುವ ಮೂಲಕವಾಗಿ ಅವನಲ್ಲಿ ದೋಷಗಳು ಇಲ್ಲ ಅಂಬೋದು ಅಲ್ಲಿ ಆಗ್ಬಿಡುತ್ತೆ. ಸರ್ವದೋಷ ರಹಿತ ಅಂಬೋದು ಅಲ್ಲೇ ಬಂದ್ಬಿಡುತ್ತೆ, ಯಾಕೆಂದ್ರೆ ಗುಣದಿಂದ ಪೂರ್ಣನಾಗಿ ಅವನಿದ್ದಾನೆ ಅಂತ ಹೇಳ್ತಾರೆ, ಗುಣಪೂರ್ಣ ಅಂತ ಹೇಳ್ತಾರೆ. ಇದಾದ ಮೇಲೆ ಸಕಲೇಶ ಪ್ರದಾಯಕ ಸರ್ವಗುಣ ಪೂರ್ಣ, ಸರ್ವಗುಣ ಪೂರ್ಣ ಆದ ಕಾರಣದಿಂದ ಎಲ್ಲವೂ ಅವನಿಗೆ ಮಾಡಕ್ಕಾಗತ್ತ. ಸರ್ವಗುಣ ಪೂರ್ಣ ಅದು ಒಂದು ಮುಖ. ಇನ್ನೊಂದು, ದೇವರನ್ನ ಈ ರೀತಿಯಾದ ಚಿಂತನೆ ಮಾಡ್ತಾ 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 ನಮ್ಮಲ್ಲಿ ಇರುವಂತ ನ್ಯೂನತೆ, ಏನಾರು ನ್ಯೂನತೆ ಏನಾರು ಇದ್ರೆ ಆ ಕೊರತೆಗಳು, ನಮ್ಮ ಸಾಧನೆಯಲ್ಲಿ ಇರುವಂತ ವಾಟ್ ಎವರ್ ವಿ ಲ್ಯಾಕ್, ಅದು ಎಲ್ಲವೂ ಆ ದೇವರು ಏನ್ ಮಾಡ್ತಾನಂತ ಅವನನ್ನ ಹಾಗೆ ನಾವು ಚಿಂತನೆ ಮಾಡ್ತಾ ಬರ್ತೀವೋ ಹಾಗೆ ಹಾಗೆ ಇಟ್ ಗೆಟ್ಸ್ ಪ್ರತಿಬಿಂಬನಲ್ಲಿ ಪ್ರತಿಫಲಿಸುತ್ತೆ. ಅದು ಯಾಕೆ ನಮ್ಗೆ ಬರುತ್ತೆ ಅಂದ್ರೆ ನಮ್ಮ ಜೀವನಲ್ಲೇ ಆ ಗುಣ ಒಳಗೆ ಇದೆ, ಜೀವನ ಒಳಗೆ ಎಲ್ಲವೂ ಇದೆ, ಅದು ಇಲ್ಲಿ ನಮ್ಗೆ ಹೊರಗಡೆ ವ್ಯಕ್ತ ಆಗ್ತಾ ಇಲ್ಲ. ಆ ಗುಣಕ್ಕೆ ಆ ಸ್ವರೂಪದಲ್ಲಿ ಇರುವಂತ ಆ ಗುಣ ಅದೆಲ್ಲ ಅಪ್ರಾಕೃತ ನಾನ್ ಮ್ಯಾಟರ್ ಇದ್ರು ಅದಕ್ಕೆ ಸದೃಶ್ಯವಾದ ಪ್ರಾಕೃತ ಗುಣಗಳು ಇಲ್ಲಿ ವ್ಯಕ್ತ, ಪ್ರಾಕೃತ ಜ್ಞಾನ ಇದು ವ್ಯಕ್ತ ಆಗ್ತಾ ಹೊರಗೆ ಬರುತ್ತೆ ನಮ್ಗೆ. ಅದಕ್ಕೆ ನಮ್ಗೆ ಸಾಧನೆಯಲ್ಲಿ ಇರುವಂತ ನ್ಯೂನತೆ ಎಲ್ಲವೂ ಮೆಲ್ಲ 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 ಹೋಗುತ್ತೆ. ಸೊ ಸರ್ವಗುಣ ಪೂರ್ಣ. ಆಮೇಲೆ ಕೊನೆಯಲ್ಲಿ ಮೋಕ್ಷದಲ್ಲಿ ನಾವಾಗಿ ನಮ್ಮ ಕಪ್ ಗೆಟ್ ಫಿಲ್ಡ್ ಅಪ್, ಪೂರ್ಣ ಆಗ್ಬಿಡುತ್ತೆ ಅಂತ. ಸರ್ವಗುಣ ಪೂರ್ಣ. ಆಮೇಲೆ ಅಪ್ರಮೇಯ, ಸೊ ಭಗವಂತನನ್ನ ಅಪ್ರಮೇಯ ಅಂತ ಇಲ್ಲಿ ಚಿಂತನೆ ಮಾಡ್ತಾರೆ. ಅಪ್ರಮೇಯ ಅಂಬೋದು ನೋಡಿದೀವಿ ನಾವು. ಅಪ್ರಮೇಯ ಅಂದ್ರೆ ಅದು ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಒಂದು ಹೆಸರು, ಅಂದ್ರೆ ನಮ್ಮ ಒಳಗೆ ನಮ್ಮ ನಾಡಿಗತವಾಗಿ ನಮ್ಮ ಸ್ವರೂಪದಲ್ಲಿ ಇರುವಂತ ಭಗವಂತನ ರೂಪ ಆಗತ್ತೆ. ಆ ಗುಣ ಏನು ಅಲ್ಲಿ ಏನು ಅಂದ್ರೆ ಅಪ್ರಮೇಯ ಅಂತ ಹೇಳುವಾಗ ದೇವರ ಸರ್ವಗುಣ ಪರಿಪೂರ್ಣ ಅಂತ ಹೇಳ್ತಿರಲ್ಲ, ನಾವು ತಿಳ್ಕೊಳ್ಳಕ್ಕೆ ಸಾಧ್ಯವ ಅಂದ್ರೆ ಅವನು ಅವರ ಸರ್ವಗುಣ ಪರಿಪೂರ್ಣತೆ ಅಂಬೋದು ಮೇಯ ಅಂದ್ರೆ ತಿಳಿಯಲ್ಪಡುವುದಕ್ಕೆ ಮೇಯ ಅಂತೀವಿ. ಪ್ರಮೇಯ ಅಂದ್ರೆ ಚೆನ್ನಾಗಿ ತಿಳಿಯಲ್ಪಡುವುದು. ಅಪ್ರಮೇಯ ಅಂದ್ರೆ ಅಂದ್ರೆ ಪೂರ್ತಿಯಾಗಿ ದೇವರ ಗುಣವನ್ನಲ್ಲಿ ಫಸ್ಟ್ ನಾಂದಿ ಪದ್ಯದಲ್ಲಿ ಹೇಳಿದ್ದೇ ಹೇಳ್ತಾರೆ, ಅವನನ್ನ ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂಬೋದು ಅಪ್ರಮೇಯ ಅಂಬೋದು. ಅದು ಒಂದು ಅರ್ಥ ಆದ್ರೆ ಸರಿ, ದೇವರಿಗೆ ಅಪ್ರಮೇಯ ಅಂದ್ರೆ ಅವನನ್ನ ಪೂರ್ತಿಯಾಗಿ ತಿಳಿಯಲಿಕ್ಕೆ ಅಸಾಧ್ಯನಾದವನು ಅಂತ ಹೇಳ್ತಿರಲ್ಲ, ಅಟ್ಲೀಸ್ಟ್ ದೇವರಿಗೆ ಯಾವುದು ಗೊತ್ತಿದ್ಯಾ ತಾನು ಗುಣಪೂರ್ಣ ಅಂಬೋದು ಗೊತ್ತಿದ್ಯಾ ಅವನಿಗೆ ಅಂದ್ರೆ ಅದಕ್ಕೆ ಅಂತ ಅಪ್ರಮೇಯ. ಅ ಅಂದ್ರೆ ಅಲ್ಲಿ ನೆಗೆಟಿವ್ ಅರ್ಥ ಅಲ್ಲ, ಅ ಅಂಬೋದು ಅ ಇತಿ ಬ್ರಹ್ಮ. ಆ ಅಂಬೋದು ತುಂಬಾ ವಿಶೇಷ, ನೋಡಿದೇವ ನಾ ಹಿಂದೆನು. ಅ ಅಂಬೋದು ಒಂದು ಅಕ್ಷರ ಸಾಕು ದೇವರನ್ನ ಚಿಂತನೆ ಮಾಡ್ಲಕ್ಕೆ, ಅಂದ್ರೆ ದೇವರು ಅ ಅಂತ ಹೇಳುವ ಮೂಲಕವಾಗಿ ಅದು ಓಂಕಾರದಲ್ಲಿ ಬರುವಂತದ್ದು ಅದು ಆಗುತ್ತೆ. ಪ್ರಣವ ಪ್ರತಿಪಾದ್ಯ ಅಂತ ಹೇಳ್ತಾರೆ ಅದೇ ಮೂರು. ಏನು ಅಂದ್ರೆ ದೇವರು ಸರ್ವ ವಿಲಕ್ಷಣ ಅಂಬೋದು ಅರ್ಥ ಆಗತ್ತೆ. ಆಮೇಲೆ ಸರ್ವ ವಿಲಕ್ಷಣ, ಆಮೇಲೆ ಅವನಲ್ಲಿ ದೋಷ ಇಲ್ಲ. ವಿಲಕ್ಷಣ ಅಂಬೋದನ್ನ ಅ ಅಂಬೋ ಶಬ್ದದಿಂದ ನೆಗೆಟಿವ್ ವಿಲಕ್ಷಣ ಅಂಬೋದು ಹೇಳ್ತ. ಆಮೇಲೆ ಅ ಅಂಬೋದು ಅಭಾವವನ್ನ ಹೇಳುತ್ತೆ, ಯಾವುದರ ಅಭಾವದ ಇಲ್ಲ, ಏನಿಲ್ಲ ಅವನಲ್ಲಿ ಅಂದ್ರೆ ಯಾವ ದೋಷವೂ ಇಲ್ಲ ಅಂಬೋದನ್ನ ಹೇಳುತ್ತ ಅ ಅಂಬೋ ಅಕ್ಷರ. ಸೊ ಅ ಅಂಬೋದು ಅವನಲ್ಲಿ ಅಭಾವವನ್ನ ಹೇಳುತ್ತೆ, ಮತ್ತು ದೋಷವೇ ಅಭಾವ ಅಂದ್ರೆ ಏನು, ದೋಷ ಯಾವುದು ಲವಲೇಶ ಅವನಲ್ಲಿ ಇಲ್ಲ ಅಂಬೋದನ್ನ ಹೇಳುತ್ತೆ. ಆಮೇಲೆ ಅವನು ಏನೇನು ನೋಡ್ತೀವೋ, ಏನೇನು ಹೊರಗಿನ ಪ್ರಪಂಚದಲ್ಲಿ ನೋಡ್ತೀವೋ ಅಥವಾ ಒಳಗಿನ ಸ್ವಪ್ನದಲ್ಲಿ ಏನೇನು ನೋಡ್ತೀವೋ, ಏನೇನು ನಾವು ಕನ್ಸೀವ್ ಮಾಡ್ತೀವೋ, ನಾವಂತ ಎಲ್ಲರೂ ಸಮಗ್ರವಾಗಿ ಏನೇನು ಲಕ್ಷ್ಮಿಯಿಂದ ಶುರು ಮಾಡಿ ಎಲ್ಲ ಏನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಎಲ್ಲದಕ್ಕಿಂತ ಅವನು ವಿಲಕ್ಷಣನಾದ. ವಿಲಕ್ಷಣ ಅಂತ ಹೇಳುವ ಮೂಲಕವಾಗಿ ಭೇದ ಸಿದ್ಧ ಆಗ್ಬಿಡುತ್ತೆ. ಅ ಅಂಬುದು ಭೇದಾರ್ಥ ಭಿನ್ನಾರ್ಥ ಬಂದ್ಬಿಡುತ್ತೆ. ಈಸ್ ಟೋಟಲಿ ಡಿಫ್ರೆಂಟ್, ಈಸ್ ಅವನಲ್ಲಿ ಕರುಣೆ ಇದೆ ನನ್ನಲ್ಲಿನೂ ಕರುಣೆ ಇದೆ ಅಂದ್ರೆ ಟೋಟಲಿ ಡಿಫ್ರೆಂಟ್. ಅವನದು ಎಲ್ಲವೂ ಸರ್ವ ವಿಲಕ್ಷಣ ಅಂದ್ ಭಿನ್ನ, ನಮ್ಮೊಳಗಿದ್ದನ್ನು ಅವ್ನು ಭಿನ್ನನಾಗಿದ್ದಾನೆ ಅಂಬುದನ್ನು ಅ ಹೇಳುತ್ತೆ. ಆಮೇಲೆ ಅ ಅಂಬುದು ವಿರುದ್ಧ ಅರ್ಥವನ್ನ ಹೇಳುತ್ತೆ, ಅಪೋಸಿಟ್ ಅನ್ನ ಹೇಳುತ್ತೆ. ಏನು ವಿರುದ್ಧ ಅಂದ್ರೆ ಆ ದೋಷಕ್ಕೆ ಫಸ್ಟ್ ದೋಷ ಇಲ್ಲ ಅಂಬೋದು ಅಭಾವ ತಿಳಿಸಿದ್ರೆ, ದೋಷಕ್ಕೆ ವಿರುದ್ಧ ಆದ ಗುಣ ಪೂರ್ತಿ ಇದೆ ಅಂತ. ಸೊ ಅಂಬುದು ದೇವರು ಯಾರು ಅಂತ ಯಾರನ್ನಾರು ಕೇಳಿದ್ರೆ, ನಿಮ್ಗೆ ಕಾನ್ಸೆಪ್ಟ್ ಆಫ್ ಗಾಡ್ ಏನು ಅಂತ ಕೇಳಿದ್ರೆ ಆನ್ಸರ್ ಇಸ್ ಅ. ಅದಕ್ಕೆ ಹೇಳೋದು ಅ ಅಂಬೋದನ್ನ ವಿಸ್ತಾರವೇ ನಾವು ಹೇಳ್ತಾ ಬಂದ್ರೆ ಅ ಪ್ರಣವದಲ್ಲಿ ಬರುತ್ತೆ, ಅ ಊ ಮಾಲೆ ಬರುತ್ತೆ, ಆಮೇಲೆ ಅದು ಎಂಟಾಗತ್ತೆ, ಪ್ರಣವ ಎಂಟಾಗತ್ತೆ, ಆಮೇಲೆ ಗಾಯತ್ರಿ ಮತ್ತು ಪುರುಷ ಸೂಕ್ತ ಮತ್ತು ವೇದ ಎಲ್ಲವೂ ಏನಾಗತ್ತೆ ಕೊನೆಯಲ್ಲಿ ಅ ಅಂಬೋದನ್ನು ನಮ್ಮ ದೇವರು ಅಂತ ನಾವು ಇಟ್ಟುಕೊಂಡು ಬಿಟ್ರೆ ಅ ಇಂದ ಬಂದ ಎಲ್ಲವೂ ಅದನ್ನ ವಿವರಣೆ ಮಾಡುವಂತದ್ದೇ ಆಗುತ್ತೆ. ಅದೇ ಆದ ಕಾರಣದಿಂದ ಸರ್ವ ವೇದ ಸರ್ವ ಘೋಷ ಸರ್ವ ಶಬ್ದ ಎಲ್ಲವೂ ಅ ಅಂಬು ಅ ಇತಿ ಬ್ರಹ್ಮ ಅಂತ ಹೇಳ್ತಾರೆ. ಆ ಬ್ರಹ್ಮ ಅಂದ್ರೆ ಪೂರ್ಣನಾದಂತ ವಸ್ತು ಅಂತ. ಸೊ ಅದನ್ನೇ ಸೊ ಅ ಅಂಬೋದು ಅದನ್ನೇ ಹೇಳುತ್ತೆ. ಸೊ ಇಲ್ಲಿ ಅ ಅಂತ ಹೇಳ್ಬಿಟ್ಟು ಅಕಾರ ವಾಚ್ಯನಾದಂತ ಭಗವಂತ ಪ್ರಮೇಯ ತನ್ನನ್ನ ತಾನು ಚಂದಾಗೆ ಮೇಯ ಅಂತ ತಿಳಿಯೋದು ಪ್ರಮೇಯ ಅಂದ್ರೆ ಚೆನ್ನಾಗೆ ಅಂದ್ರೆ ಭಗವಂತ ತನ್ನನ್ನು ತಾನು ಚಂದಾಗೆ ತಿಳ್ಕೊಂಡಿದ್ದಾನೆ. ಯಾಕೆ ತಿಳ್ಕೊಂಡಿದ್ದಾನೆ? ನಾನು ಪೂರ್ಣ ಎಲ್ಲವೂ ಪೂರ್ಣ, ನನಗೇನು ನನ್ನ ರೂಪಗಳಿಗೇನು ನನ್ನ ಕ್ರಿಯೆಗಳಿಗೇನು ನನ್ನ ಗುಣಕ್ಕೇನು ಭೇದ ಇಲ್ಲ, ಆಮೇಲೆ ಪಂಚ ಭೇದ ಅದು ಇದ ಅಂಬೋದು ಅದೂ ತಿಳ್ಕೊಂಡಿದ್ದ. ತನ್ನ ರೂಪಗಳು ತನ್ನ ಕ್ರಿಯೆಗಳು ತನ್ನಕ್ಕಿಂತ ಅಭೇದ, ದೇವರ ವಿಷಯದಲ್ಲಿ ಅಭೇದ, ಉಳಿದ ವಿಷಯದಲ್ಲಿ ಭೇದ, ಜಡಕ್ಕಿಂತ ಭೇದ, ಜೀವಕ್ಕಿಂತ ಭೇದ, ಎಲ್ಲದಕ್ಕಿಂತ ಭೇದನಾಗಿದ್ದಾನೆ ಅದು ತಿಳ್ಕೊಂಡಿದ್ದಾನೆ ದೇವರು. ಸೊ ಹೀಗೆ ಅದು ಆಮೇಲೆ ಹೀಸ್ ಇನ್ಫಿನಿಟ್, ಅನಾದಿ ಅನಂತ ಅವನು ಅಂಬೋದನ್ನು ಅವನು ತಿಳ್ಕೊಂಡಿದ್ದಾನೆ. ಸೊ ತನ್ನ ಅದಕ್ಕೆ ಪ್ರಮೇಯ ಅಂತ ಹೇಳ ಪ್ರಮೇಯ ಚಂದಾಗೆ ತಿಳ್ಕೊಂಡಿದ್ದಾನೆ ಅಂತ ಒಂದು ಅರ್ಥ. ಆದ ಇನ್ನೊಂದು ಚಂದಾಗೆ, ಚಂದಾಗೆ ಅಂದ್ರೆ ಹೇಗೆ ಚಂದಾಗೆ ಅಂದ್ರೆ ಮ ಮೇಯ ಅಂತ ಬರೋದು ಮ ಅಂಬೋದು ವೇದಗಳಿಗೇನು ಆಗತ್ತೆ. ಸೊ ವೇದದಲ್ಲಿ ಅಂದ್ರೆ ಯಾರೋ ಏನೋ ಕಲ್ಪಿತ ಮಾಡಿದಂತ ದೇವರ ಗುಣಗಳಲ್ಲ, ವೇದದಲ್ಲಿ ಹೇಗಿದೆಯೋ ಅಪೌರುಷೇಯವಾದ ವೇದಗಳಲ್ಲಿ ಭಗವಂತನ ವೇದಗಳು ಅಂದ್ರೆ ಏನು, ಭಗವಂತನ ಉತ್ಕೃಷ್ಟತೆಯನ್ನ ಹೇಳೋದೇ ವೇದದ ಮುಖ್ಯ ತಾತ್ಪರ್ಯ ಅಂತ ಹೇಳ್ತಾರೆ ಆಚಾರ್ಯರು ಗೀತೆಯಲ್ಲಿ. ಸೊ ಗೀತಾ ಭಾಷ್ಯದಲ್ಲಿ ಸೊ ಆ ವೇದಗಳಲ್ಲಿ ಹೇಗೆ ಇದೆಯೋ ಆ ರೀತಿಯಾಗೆ ವಾಟೆವರ್ ಇಸ್ ದೇರ್ ಅದನ್ನ ತನ್ನ ಬಗ್ಗೆ ತಾನು ವೇದದಲ್ಲಿ ಹೇಳಿರುವಂತ ರೀತಿಯಲ್ಲಿ ಚಂದಾಗೆ ತಿಳ್ಕೊಂಡಿದ್ದಾನೆ. ಸೊ ಅಪ್ರಮೇಯ ಅಂತ ಬರುತ್ತೆ. ಇನ್ನೊಂದು ಇಲ್ಲಿ ಇನ್ನೊಂದರ್ಥವೂ ನಾವು ಇಟ್ಕೊಳ್ಳೋದು ಅಂದ್ರೆ ದೇವರು ಅಂತ ಒಂದು ಪೊಸಿಟ್ ಮಾಡಿ ಎಲ್ಲ ಹೇಳ್ತಾ ಇದ್ದಲ್ಲ, ಕಾರಣಕಾರಿಯ ಕಾರಣಕಾರಿ ಅಂತ ನಾವು ಹೇಳ್ತಾ ಬರ್ತೀವಲ್ಲ, ಇವನ್ಗೆ ಯಾರಪ್ಪ, ನನಗೆ ಯಾರಪ್ಪ, ಅವ್ರಿಗೆ ಯಾರಪ್ಪ, ಅವ್ರಿಗೆ ಯಾರಪ್ಪ, ಅವ್ರಿಗೆ ಅಂತ ಹೋಗಿ ಸಹ ಹೋಗ್ತಾ ಹೋಗ್ತಾವ ಆ ಋಷಿ ಮೂಲ ಋಷಿ ಹತ್ರ ಹೋಗ್ತೀವಿ, ಆಮೇಲೆ ದೇವತೆ ಹೀಗೆ ಹೀಗೆ ಹೋಗಿದ್ರೆ ಕೊನೆಯಲ್ಲಿ ದೇವರು ಅಂತ ಬಂದಾಗ ಅದು ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾಕೆಂದ್ರೆ ಗಾರ್ಗಿ ಬ್ರಾಹ್ಮಣದಲ್ಲಿ ಬರುತ್ತೆ ದೇವರನ್ನ ಸೃಷ್ಟಿ ಮಾಡಿದ್ದವನು ಯಾರು ಅಂತ ಕೇಳ್ತಾಳು. ಸೊ ಅದು ಎಷ್ಟು ತಪ್ಪಾದ ಪ್ರಶ್ನೆ ಎಂಬುದಕ್ಕೆ ಹೇಳುವಾಗ ಅದು ಪ್ರಶ್ನಂ ಗಾರ್ಗಿ ಅಂತ ಹೇಳ್ತಾನ ಯಜ್ಞವಾಲ್ಕ್ಯ. ಅಂದ್ರೆ ದೇವರು ಅಂತ ಹೇಳಿದ್ರೆ ಅವನಿಗೆ ಅವನಿಗೆ ಸೃಷ್ಟಿ ಮಾಡಿದವರು ಯಾರು ಇಲ್ಲ ಅದನ್ನೇ ತಿಳ್ಕೋಬೇಕು. ದೇವರನ್ನ ಕ್ರಿಯೇಟ್ ಮಾಡಿದ ನಾವು ಹೇಳ್ತೀವಿ, ದೇವರಿಗೆ ಯಾರು ತಂದೆ ಇಲ್ಲ ತಾಯಿ ಇಲ್ಲ ಅವನು ಸೃಷ್ಟಿ ಮಾಡಿದ ಸುಮ್ಮನೆ ಹೇಳ್ತೀವಿ ಹೊತ್ತು, ಅದು ಚಂದಾಗೆ ತಿಳ್ಕೋಬೇಕು. ದೇವರಿಂದಲೇ ದೇವರೇ ಈ ಸರ್ವಾಧಾರ, ಎಲ್ಲದಕ್ಕೇನು ಆಧಾರ ಭೂತನಾದವನು ಅವನು. ಅವನು ಅಷ್ಟು ದೊಡ್ಡ ಒಂದು ಎಂಟಿಟಿ ನಮ್ಮ ಹೃದಯದಲ್ಲಿ ಇರುವಂತ ಆ ಜೀವನ ಒಳಗೆ ಆ ಸಣ್ಣ ಸ್ಪೇಸ್ನೂ ಅವನೇ ಇದ್ದಾನೆ. ಒಳಗಿರುವಂತ ಒಂದು ಸೂಕ್ಷ್ಮಕ್ಕಿಂತಲೂ ಅತೀ ಸೂಕ್ಷ್ಮವನಾಗಿದ್ದಾನೆ, ದೊಡ್ಡಕ್ಕಿಂತಲೂ ಅತೀ ದೊಡ್ಡ ವಾಸ್ತುವಾಗಿ ಭಗವಂತ ಇದೆ, ಇದನ್ನು ತಿಳ್ಕೋಬೇಕಂತ ನಾವು. ಸೊ ಹೀಗೆ ಹೇಳ್ತಾ ಬರ್ತದೆ. ಸೊ ಅವನಿಗೆ ಅಪ್ರಮೇಯ ಎಂಬ ಶಬ್ದ ಹೇಳುತ್ತೆ. ಅಪ್ ಮ ಅಂತ ಅಲ್ಲಿ ಇರುವಾಗ ಮೇಯ ಅಂತ ಬಂದಿದ್ದ, ಮ ಅಂದ್ರೆ ವೇದ ಅಂತ ಒಂದು ನೋಡಿದ್ದೀವಿ, ಆ ತಿಳುವಳಿಕೆ ಅಂತ ನೋಡಿದ್ದೀವಿ, ಇನ್ನೊಂದು ಮ ಅಂಬೋದಕ್ಕೆ ಆ ಸೃಷ್ಟಿಗೇನು ನಿರ್ಮಾಣ ಅಂತ ಹೇಳ್ತೀರ, ನಿರ್ಮಾಣ. ಸೊ ಮ ಅಂದ್ರೆ ನಿರ್ಮಾಣ ಮಾಡೋದು ಸೃಷ್ಟಿ, ಮ ಅಂದ್ರೆ ಮರಣ ಲಯ ಅದಕ್ಕೆ ಬಂದ್ಬಿಡುತ್ತೆ. ಸೊ ನಾಶವಾಗುತ್ತೆ, ಸೃಷ್ಟಿ ನಾಶ ಮಾಡಿದ ಮ ತಿಳುವಳಿಕೆ ಎಲ್ಲವೂ ಅಷ್ಟ ವ್ಯಾಪಾರಗಳು ಇದು ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಏನರ್ಥ ಅಂದ್ರೆ ಅಪ್ರಮೇಯ ಅಂತ ಅಂದ್ರೆ ನಾರಾಯಣ ಅಂತ ಇಟ್ಟುಕೊಂಡು ಅವನಿಗೆ ಸೃಷ್ಟಿ ಮಾಡಿದ್ದವರು ಯಾರು ಇಲ್ಲ, ಅವನ ಸ್ಥಿತಿಗೆ ಯಾರು ಕಾರಣ ಇಲ್ಲ, ಅವನಿಗೆ ಲಯ ಅಂಬೋದು ಇಲ್ಲ. ಸೊ ಅವನಿಗೆ ಕಾರಣಭೂತರಾದವರು ಈ ಅಷ್ಟಕರ್ತೃತ್ವ ಅಂಬೋದು ಭಗವಂತನಿಗೆ ಅಪ್ಲೈ ಆಗೋದೇ ಇಲ್ಲ, ಅವನೇ ಮೂಲ ಕಾರಣ. ದೇವರ್ ಇಟ್ ಎಂಡ್ಸ್, ದೇವರಿಗೆ ಯಾರು ಇಲ್ಲ ಅಂಬೋದನ್ನ ಮುಖ್ಯವಾಗಿ ತಿಳ್ಕೋಬೇಕು. ಅದನ್ನ ಹೇಳ್ತಾರೆ ಅಪ್ರಮೇಯ ಅವನಿಗೆ ಸೃಷ್ಟಿ ಮಾಡಿದ್ದು. ಸೊ ಅಪ್ರಮೇಯ ಶಬ್ದಕ್ಕೆ ಇನ್ನು ಅನೇಕ ಅರ್ಥಗಳು ಬರ್ತಾ ಇರುತ್ತೆ. ಮೇಜರ್ಲಿ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ನೋ. ಅಂಡ್ ಇಂಪಾರ್ಟೆಂಟ್ ಇನ್ನೊಂದ್ ಏನಂದ್ರ ಮಾ ಅಂಬೋದಿಕ್ಕೆ ಲಕ್ಷ್ಮಿ ಅಂತ ಅರ್ಥ ಮಾಡಿ ಲಕ್ಷ್ಮಿಗೆ ಎಲ್ಲವನ್ನು ಕೊಟ್ಟವನು ಇವನು ಅಂತ ತಿಳ್ಕೊಳ್ಳಿ. ಲಕ್ಷ್ಮಿಗೆ ಕೊಟ್ಟಿದ್ದಾನಂದ್ರೆ ಉಳಿದ ಜೀವಿಗಳ ಬಗ್ಗೆ ಹೇಳ್ಬೇಕಾದ ಅವಶ್ಯಕತೆನೆ ಇಲ್ಲ. ಸೊ ಹೀಗೆ ಅಪ್ರಮೇಯ ಗುಣಪೂರ್ಣ ಅಪ್ರಮೇಯ ಅಂತ ಹೇಳ್ತಾರೆ. ಅಪ್ರಮೇಯ ಅಂತ ಹೇಳ್ಬಿಟ್ಟು ಇನ್ನೊಂದ್ ಏನ್ ಹೇಳ್ತಾರಂದ್ರ ಜರಾಮರಣ ವರ್ಜಿತ. ಜರಾಮರಣಗಳು ಅಂದ್ರ ನಾವು ಅದನ್ನ ಯಾಕೆ ಹೇಳ್ಬೇಕು, ಜರಾಮರಣ ವರ್ಜಿತ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ನಮಗೆ ಈ ಕಥೆಗಳೆಲ್ಲ ಬರ್ತಾ ಇರುತ್ತಲ್ಲ, ಪುರಾಣಗಳಲ್ಲಿ ಬರುವಂತ ಅನೇಕ ಕಥೆಗಳನ್ನು ಈವಾಗಲೂ ನಾವು ಒಂದು ಹಬ್ಬ ಏನಾದ್ರು ಮಾಡಿದ್ರೆ ವ್ರತ ಕಥೆ ಅಂತ ಓದುವಾಗ ಏನೋ ತಪ್ಪು ತಪ್ಪು ಅದು ಪುರಾಣಗಳಲ್ಲಿ ಇರುವಂತ ಗುಹ್ಯ ಭಾಷೆ ಪ್ರಕಾರ ನಾವು ಓದ್ಬಿಡ್ತೀವಿ. ಸೊ ಹಾಗೆ ಆ ಕೃಷ್ಣನಿಗೆ ಒಂದು ಅವನು ಮರಣ ಹೊಂದಿದ್ದ, ಅವನ ದೇಹ ಇದಾಯಿತು, ದೇಹಕ್ಕೆ ದಹನ ಮಾಡಿದ, ಅರ್ಜುನ ಈಗೆಲ್ಲ ಬರ್ತಾ. ಸೊ ಆ ಬರೋವಾಗ ಆ ಒಂದು ಕಿಂಚಿತ್ತು ನಮ್ಗೆ ಆ ಡೌಟ್ ಬರಬಾರದು, ಕೃಷ್ಣ ತನ್ನ ಕೃಷ್ಣನ ದೇಹಕ್ಕೆ ಇದಾಯಿತು ಅಂತ ಆ ಸಂದೇಹ. ಅವನ ದೇವರಿಗೆ ಮರಣ ಆಗಲಿ, ಆಮೇಲೆ ಓಲ್ಡ್ ಏಜ್ ಆಗಲಿ, ಜರ ಮರಣ ವ್ಯಾಧಿಗಳು ಮುಂತಾದವನಿಗೆ ಇಲ್ಲ, ದಟ್ ಈಸ್ ದ ಎಂಟಿಟಿ. ಅದನ್ನ ನಾವು ಯಾಕೆ ಉಪಾಸನೆ ಸೆಪರೇಟ್ ಆಗಿ ಮಾಡ್ಬೇಕು ಅಂದ್ರೆ ನಮಗೆ ಅದು ಪ್ರಯೋಜಕ. ಹ್ಯಾಗ್ ಪ್ರಯೋಜಕ ಅಂದ್ರೆ ನಮಗೇನು ಹೋಗಬೇಕು, ತಿರ್ಗಾ ಒಂದು ಈ ದೇಹದಿಂದ ಮುಪ್ಪು ರೋಗ ರುಜಿನ ಬಂದು ಸಾಯ್ತೀವಿ, ತಿರ್ಗಾ ಆ ಒಂದು ಪ್ರಯಾಣ ದೇಹವನ್ನ ಬಿಟ್ಟ ಮೇಲೇನು ನಮ್ಗೆ ಆ ಊರ್ದು ಲೋಕಕ್ಕೂ ಅದವ ಲೋಕಕ್ಕೂ ನಾವು ಹೋಗುವಾಗ ಆ ಯಾತನ ಅದು ಕಷ್ಟಕರ, ಆಮೇಲೆ ತಿರ್ಗಾ ಬಂದು ತಾಯಿಯ ಹೊಟ್ಟೆಯಲ್ಲಿ ಹೋಗಿ ಅದೂ ಕಷ್ಟಕರವಾಗಿರುತ್ತೆ ಇದೆಲ್ಲವೂ. ಆಮೇಲೆ ರೋಗ ರುಜಿನಗಳು ಎಲ್ಲವೂ ಇರುತ್ತೆ. ಇದಕ್ಕೆ ಏನು ಅಂದ್ರೆ ದೇವರನ್ನ ಅವನಿಗೆ ಅದು ಇಲ್ಲ, ಅವನಿಗೆ ಆ ಜರಾ ಮರಣ ವರ್ಜಿತ ಅಂತ ಅವನನ್ನ ನಾವು ಹಾಗೆ ಚಿಂತನೆ ಮಾಡಿದ್ರೆ ನಮಗೇನು ಅದೇ ಆಗತ್ತ ಕೊನೆಯಲ್ಲಿ. ಈಚೆ ಅಂದ್ರೆ ಇವಾಗ ಚಿಂತನೆ ಮಾಡಿದ್ದೇವೆ ನೆಕ್ಸ್ಟ್ ಜನ್ಮ ಇಲ್ಲ ಅಂತ ಹಾಗರ್ಥ ಅಲ್ಲ, ಅನೇಕ ನೀಚ ಜನ್ಮಗಳಷ್ಟಾರ ತೆಗಿತಾನೆ. ಹೀಗೆ ನಾವು ಚಿಂತನೆ ಮಾಡ್ತಾ ಬಂದ್ರೆ ನಮ್ಗೆ ಏನೋ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಗೇನೋ ಹುಳದ ಜನ್ಮನೋ ಏನೋ ಒಂದು ಕೆಟ್ಟ ಜನ್ಮಗಳು ಬಂದ್ರೆ ಆ ಜನ್ಮಗಳನ್ನ ಅವನು ಮೇಜರ್ಲಿ ಈ ರಿಮೂವ್ ಇಟ್ ಅಂದ್ ಕೊನೆಯಲ್ಲಿ ನಮ್ಗೆ ಸಾಧನವನ್ನ ಚೆಂದಾಗೆ ಮಾಡಿಸಿ ಅನುಸಂಧಾನ ಅನುಷ್ಠಾನ ಇಟ್ಟುಕೊಂಡು ಮಾಡಿಸಿ ನಮಗೆ ಕಂಪ್ಲೀಟ್ ಆಗಿ ಈ ಜರಾಮರಣಗಳನ್ನ ತೆಗಿತಾನೆ. ಸೊ ಅದಕ್ಕೆ ಜರಾಮರಣ ವರ್ಜಿತ ಅಂತ ಭಗವಂತನನ್ನ ಕೊಂಡಾಡಬೇಕು. ಆಮೇಲೆ ವಿಗತ ಶೋಕ, ಅವನಿಗೆ ವಿಗತ, ಅವನಿಗೆ ಯಾವಾಗಲೂ ವಿಗತ, ಅವನಿಗೆ ಶೋಕ ದುಃಖ ದಟ್ ಇಟ್ಸ್ ಮನಸ್ಸನ್ನ ಮನಸ್ಸಿಗೆ ಬರುವಂತ ನೋವು, ಆದಿ ವ್ಯಾಧಿಗಳು ಅಂತ ಹೇಳ್ತೀವಲ್ಲ ಅದು ಎರಡನ್ನು ಹೇಳ್ತಾ ಇದ್ದಾರೆ. ಸೊ ಇದು ಮನಸ್ಸಿಗೆ ನಮ್ಗೆ ಬರುವಂತ ದುಃಖ ಶೋಕ ಎಷ್ಟು ಬರುತ್ತೆ, ಅದಕ್ಕೆ ದೇವರಿಗೆ ಅದು ಇಲ್ಲ. ಬಿಕಾಸ್ ಅವನಿಗೆ ಫಸ್ಟ್ ಆಫ್ ಆಲ್ ಪ್ರಾಕೃತ ದೇಹ ಇಲ್ಲ, ಇನ್ನೊಂದು ಸ್ವತಂತ್ರ, ಅವನಿಗೆ ಯಾಕೆ ಇದೆಲ್ಲ ಬರುತ್ತೆ. ಸೊ ಈ ಶೋಕ ಅಂಬೋದು ಅವನಿಗೆ ಇಲ್ಲವೇ ಇಲ್ಲ. ದೇವರಿಗೆ ವಿಗತ ಶೋಕ ಅಂತಾರ. ನಮಗೆ ಈವಾಗಲೂ ಈ ಜನ್ಮದಲ್ಲೇನು ದಿಸ್ ಈಸ್ ಅನ್ ಎಕ್ಸ್ಪೀರಿಯನ್ಸ್, ನಮಗೆ ಒಂದು ಸಿಚುವೇಶನ್ ಬಂದಾಗ ನಮ್ಗೆ ಆ ಸಿಚುವೇಶನ್ ವಿ ವಿಲ್ ಬಿ ಏಬಲ್ ಟು ಮೈಂಡ್ ದುಃಖ ಆಗತ್ತೆ. ದುಃಖ ಆದಾಗ್ಲು ಆ ದುಃಖದಿಂದ ಕೆಟ್ಟ ಕರ್ಮಗಳು ಆಗೋದಿಲ್ಲ. ದೇವರನ್ನ ಬೈಯೋದು, ಸುತ್ತಮುತ್ತ ಇರೋರನ್ನ ಬೈಯೋದು, ಆಮೇಲೆ ಪಕ್ಕದ ಮನೆಯವ್ರ ಜೊತೆಯಲ್ಲಿ ಅಸೂಯೆ, ಇಂತಹ ಒಂದು ಇನ್ನು ಆ ಶೋಕದಿಂದ ಮರಿಗಳು ಹುಟ್ಟಿ ಇನ್ನು ಅನೇಕ ಹೀನ ಜನ್ಮಕ್ಕೆ ಕಾರಣ ಆಗತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಶಿ ವಿಲ್ ಗಿವ್ ಯು ದ ಮೈಂಡ್ ಟು ಹ್ಯಾಂಡಲ್ ದ ಸಿಚುವೇಶನ್. ಒಂದು ಇನ್ನೊಂದು ಹ್ಯಾಂಡಲ್ ದ ಸಿಚುವೇಶನ್ ವೈಸ್ಲಿ. ಹಾಗೆ ಏನೋ ತಪ್ಪು ಮಾಡಿದೀವಿ, ಆ ತಪ್ಪಿಗೆ ಈ ಶಿಕ್ಷೆ ಬಂದಿದೆ, ಏನೋ ಒಂದು ತಪ್ಪು ಆಗಿದೆ, ಈ ಶಿಕ್ಷೆ ಬಂದಿದೆ, ದೇವರೇ ಕ್ಷಮೆ ಮಾಡು, ಮುಂದೆ ನನ್ನಿಂದ ಈ ತಪ್ಪುಗಳನ್ನ ಮಾಡಿಸಬೇಡ ಅಂತ ಹೇಳಿದ್ರೆ ದಟ್ ದೇವರ ನೆನಪು ಆ ಶೋಕದಲ್ಲಿನೂ ದೇವರ ಕುಂತಿಗೆ ಎಕ್ಸಾಂಪಲ್ ಕೊಡ್ತಾರ. ಶೋಕದಲ್ಲಿನೂ ದೇವರ ನೆನಪು ಬಂದ್ಬಿಟ್ರೆ ಅದೇ ಸಾಧನ, ಅದೇ ತಪಸ್ಸು ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವಿಗತ ಶೋಕ. ಆಮೇಲೆ ವಿಪ್ರತಮ ಅಂತ ಹೇಳ್ತಾರೆ. ಇದಕ್ಕೆ ವ್ಯಾಖ್ಯಾನಕಾರರು ಏನ್ ಹೇಳ್ತಾರ, ವಿಪ್ರ ಅಂಬೋದು ವೇದ ಶಬ್ದ ಅಂತ ಹೇಳ್ತಾರೆ. ವೇದಗಳಲ್ಲಿ ತುಂಬಾ ಬಳಸ್ತಾರೆ ವಿಪ್ರ ಅಂಬೋ ಶಬ್ದ ಬಳಸ್ತಾರ. ಇದು ಯಾರನ್ನ ಅಲ್ಲಿ ಹೇಳುತ್ತೆ ಅಂದ್ರೆ ವೇದಗಳಲ್ಲಿ ಬ್ರಹ್ಮದೇವರನ್ನ ಮುಖ್ಯತಃ ಬ್ರಹ್ಮ ವಿಪ್ರ ಅಂದ್ರೆ ಚೆಂದಾಗಿ ತಿಳುವಳಿಕೆ ಇರೋ ಬ್ರಹ್ಮ ಬ್ರಾಹ್ಮಣ ಅಂತ ಹೇಳೋದು ಅವರಿಗೆ ಅನ್ವಯ ಆಗತ್ತೆ. ಸೊ ಅಷ್ಟು ಒಂದು ಚಂದ ಜೀವರಾಶಿಗಳಲ್ಲೇ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ, ಯಾವ ಸರಿಯಾದ ತಿಳುವಳಿಕೆ ಮಾತ್ರ ಇಲ್ಲ, ತಪ್ಪು ತಿಳುವಳಿಕೆ ಎಂದೆಂದು ರುಜು ಅಂತ ಹೇಳ್ತೀವಲ್ಲ, ತಪ್ಪು
ತಿಳುವಳಿಕೆ ಅಂಬೋದೇ ಇಲ್ಲ ಅವನಲ್ಲಿ. ಆ ರುಜುಗಳಲ್ಲಿ ಅದು ಒಂದು ಲಕ್ಷಣ, ಅದಕ್ಕೆ ವಿಪ್ರ ಅಂತ ಹೇಳ್ತಾರ, ಪ್ರ ವಿಪ್ರ ವಿಪ್ರ ಅಂತ ಹೇಳ್ತಾರ. ಸೊ ಆ ವಿಪ್ರ ತಪ್ಪು ತಿಳುವಳಿಕೆ ಇಲ್ಲ, ಯಥಾರ್ಥ ಜ್ಞಾನ ಅಂದ್ರೆ ದೇವರು ಎಂತದ್ದು ಅಂದ್ರೆ ವಿಪ್ರತಮ ಅಂದ್ರೆ ಆ ಯಥಾರ್ಥ ಜ್ಞಾನದ ಸ್ವರೂಪ ಆಕಾರ ಮೂರ್ತಿಯಾಗಿ ಅವನು ನಿಂತಿದ್ದಾನೆ ಅಂತ ಅವನು ಸತ್ಯನಾರಾಯಣ ಅಂತ ಹೇಳ್ತೀವಿ ನಾವು. ಸೊ ಹಾಗೆ ವಿಪ್ರತಮ ಅಂತ ದೇವರನ್ನ ಹೇಳ್ತಾರೆ. ಆಮೇಲೆ ವಿಶ್ವಾತ್ಮ, ವಿಶ್ವಾತ್ಮ ಅಂತ ಇಲ್ಲಿ ಆತ್ಮ ಅಂತ ಇಲ್ಲಿ ಹೇಳುವಾಗ ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಒಂದು ಅರ್ಥ ಇದ್ದೇ ಇದೆ, ಎಲ್ಲರಿಗೆ ವಿಶ್ವಕ್ಕೆ ಅವನು ಸ್ವಾಮಿ ಆಗಿದ್ದಾನೆ ಅಂತ ಒಂದು ಅರ್ಥ. ಅದನ್ನು ಇಲ್ಲಿ ಮುಖ್ಯತಃ ಏನ್ ತಕೊಂಡಿದ್ದಾರೆ ಅಂದ್ರೆ ಹೀಸ್ ಆಲ್ ಪರ್ವೇಡಿ, ಆತ್ಮ ಅಂದ್ರೆ ಆತತ ಆತತ ಎಲ್ಲಾ ಕಡೆಯನ್ನು ತುಂಬಿದ್ದಾನೆ ಅಂದ್ರೆ ಎಲ್ಲಾ ಕಡೆನು ಅಂತ ಹೇಗೆ ಬರುತ್ತೆ ಅಂದ್ರೆ ಎಲ್ಲಾ ಕಡೆ ಅಂದ್ರೆ ಆ ತಥ ಅಂತ ಹೇಳುವಾಗ ಹೊರಗೆ ಜೀವನಿಗೆ ಹೊರಗೆ ಜೀವನ ಒಳಗೆ ವಿಶ್ವ ಎಲ್ಲಾ ಕಡೆನು ಎಲ್ಲರ ಜೀವರ ಹೊರಗೆ ಹೊರಗೆ ಆ ಜ್ಞಾನದಿಂದ ಅವನು ತುಂಬಿಕೊಂಡು ಆ ಜ್ಞಾನ ವ್ಯಾಪಾರ ಎಲ್ಲದಿಂದ ತುಂಬಿಕೊಂಡಿದ್ದಾನೆ ವಿಶ್ವಾತ್ಮ ಅಂತ ಹೇಳ್ತಾ ಇದ್ದಾರೆ ವಿಶ್ವಾತ್ಮ. ಆಮೇಲೆ ನೆಕ್ಸ್ಟ್ ಬರೋದು ಗೃಣಿ ಸೂರ್ಯ ಪ್ರಕಾಶ ಅಂತ, ಇದು ಒಂದೇ ಸಮಸ್ತ ಪದವಾಗಿ ತಕೊಂಡ್ರೆ ಗೃಣಿ ಎಂಬುದು ಆ ಕಿರಣಗಳನ್ನ ಹೇಳುತ್ತೆ. ಸೊ ಆ ಕಿರಣ ಸೂರ್ಯ ಕಿರಣ, ಆ ಸೂರ್ಯ ಕಿರಣ ಸೂರ್ಯ ಸೂರ್ಯ ನಮ್ಗೆ ಗೊತ್ತಾಗೋದು ಕಿರಣದ ಮೂಲಕವಾಗಿ ಆ ಬೆಳಕು ಈ ಒಂದು ಎಂಟೈರ್ ಮೂರು ಲೋಕವನ್ನು ಬೆಳಗಿಸ್ತ ಅಂತ ಹೇಳ್ತಾರ. ಸೊ ಭೂಮಿ ಎಸ್ಪೆಷಲಿ ನಾವಿರುವಂತ ಭೂಮಿ, ಆ ಭೂಮಿಲಿ ಬೆಳೆಯುವಂತ ಅದು ನೀರನ್ನ ಕೊಟ್ಟು ಬೆಳೆ ಬರುವಂತ ಫಲಗಳು ಫಲ ಪುಷ್ಪ ಎಲ್ಲವೂ ನಾವು ಬದುಕಲಿಕ್ಕೆ ಧಾನ್ಯಗಳು ಎಲ್ಲವೂ ನಮ್ಗೆ ಅನ್ನವನ್ನು ಎಲ್ಲವೂ ಕೊಡುತ್ತೆ. ಸೊ ಆ ಗೃಣಿ ಸೂರ್ಯ ಪ್ರಕಾಶ ಆತರ ಆ ಭಗವಂತ ಅಷ್ಟು ಸೂರ್ಯನಂತೆ ಇದ್ದಾನಂದ ಸೂರ್ಯ ಪ್ರಕಾಶ ಒಂದು, ಆಮೇಲೆ ಸೂರ್ಯನಿಂದ ಆಗುವಂತ ವ್ಯಾಪಾರದ ವೆರಿ ಸಸ್ಟಿನೆನ್ಸ್ ಆಫ್ ಅವರ್ ಅಸ್ ಇನ್ ದಿಸ್ ವರ್ಲ್ಡ್ ದಿಸ್ ಭೂಮಿ ಇಸ್ ಬಿಕಾಸ್ ಆಫ್ ದ ಸೂರ್ಯ ಅಂದ್ರೆ ಸೂರ್ಯನಲ್ಲಿ ಇರುವಂತ ಈ ಸೂರಿ ಸೂರಿಗಳಿಂದ ಹೊಂದಲ್ಪಡುವನು ಸೂರ್ಯ. ಸೊ ಭಗವಂತ ಇದ್ದಾನೆ ಅಂತ ಅದು ಒಂದು ಮೀನಿಂಗ್. ಆದ್ರೆ ಇನ್ನೊಂದು ಬಂದು ಸೆಪರೇಟ್ ಆಗಿ ತಗೊಳ್ಳಿ ಗೃಣಿ ಅಂತ, ಆ ಗೃ ಎಂಬೋ ಧಾತುವಿಗೆ ಹೇಳ್ತಾರೆ. ನೆಕ್ಸ್ಟ್ಗೆ ಬರುತ್ತೆ ಗೃ ಎಂಬೋ ಧಾತುವಿಗೆ ನಾವು ಹೇಳುವಾಗ ಅಲ್ಲಿ ಗೃ ದೀಪ್ತಿ ಮತ್ತು ರಕ್ಷಣಾ ಎಂಬೋ ಎರಡು ಅರ್ಥವನ್ನ ಆ ಧಾತುವಿಗೆ ಹೇಳ್ತಾರೆ. ರಕ್ಷಣೆ ಮಾಡುತ್ತಾನೆ ದೇವರು ನಮ್ಮನ್ನ, ಗೃಣಿ ಅಂದ್ರೆ ನಮ್ಮನ್ನ ಚಂದಾಗೆ ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ ಅಂದ್ರೆ ದೀಪ್ತವು ಅಂತ ಆ ಪ್ರಕಾಶವನ್ನ ಕೊಟ್ಟು ಆ ಜೀವದಲ್ಲಿ ಇರುವಂತಹ ಪ್ರಕಾಶ ವ್ಯಕ್ತ ಆಗುವಂತೆ, ಅದಕ್ಕೆ ಸೂರ್ಯನಿಗೆ ಇರುವಂತದ್ದು ಸೂರ್ಯ ತೇಜಸ್ ವಿ ಕ್ಯಾನ್ ಸಿ ದಟ್. ಸೊ ಹಾಗೆ ಅವನು ಮಾಡ್ತಾನೆ ಅವನು ಗೃಣಿ ಅಂತ ನಾವು ಪ್ರಸಿದ್ಧ ನಾವು ನೋಡ್ತೇವೆ. ಗೃಣಿ ಅಂತ ಯಾವಾಗ್ಲೂ ಸೆಂಟ್ರಲ್ಲಿ ಬರೀತೇವೆ, ನಮ್ಮ ನಮ್ಮಲ್ಲಿ ಇರುವಂತ ಆ ಪ್ರಕಾಶವನ್ನ ಹೊರಗೆ ಹಾಕಿ ನಮ್ಮನ್ನ ಹಾಗೆ ರಕ್ಷಣೆ ಮಾಡ್ತಾನೆ, ಅಷ್ಟು ಕರುಣಾ. ಸೊ ಇನ್ ಶಾರ್ಟ್ ಹೇಳ್ಬೇಕು ಅಂದ್ರೆ ದಯಾಳು, ಮಹಾ ಕರುಣಾಳು ಅವನು ಗೃಣಿ ಅಂತ ಹೇಳ್ತಾರೆ. ಗೃಣಿ ಅಂತ ಒಂದು ಸೆಪರೇಟ್ ಆಗಿ ಇಟ್ಟುಕೊಂಡು ಗೃಣಿ ಗೃಣಿ ಸೂರ್ಯ ಪ್ರಕಾಶ ಅವನ ಪ್ರಕಾಶ, ಈ ಸೂರ್ಯ ಪ್ರಕಾಶ ಅಂತ ಸೆಪರೇಟ್ ಸೂರ್ಯ ಪ್ರಕಾಶ ಸೂರ್ಯ ಬೇರೆ ಪ್ರಕಾಶ. ಸೂರ್ಯ ಅಂದ್ರೆ ಸೂರ್ಯಗಳಿಂದ ಜ್ಞಾನಿಗಳಿಂದ ಹೊಂದಲ್ಪಡುವನವನು ಸೂರ್ಯ ಆಗ್ತಾನೆ, ಅಥವಾ ನಮ್ಮ ನಾವು ನೋಡುವಂತ ಪ್ರಕಾಶಮಾನವಾದಂತ ಒಂದು ಆಬ್ಜೆಕ್ಟ್ಲಿ ಸೂರ್ಯ ಬರ್ತಾನೆ. ಆ ಸೂರ್ಯನಲ್ಲಿ ಸೂರ್ಯ ಎಂಬುವ ಹೆಸರನ್ನು ಇದ್ದು ನಮ್ಗೆ ಕತ್ತಲೆಯನ್ನ ಹೋಗಲಾಡಿಸ್ತಾನೆ. ಸೂರ್ಯ ಬಂದ್ರೆ ಕತ್ತಲೆ ಹೋಗುತ್ತೆ, ಈಫರ್ಟ್ಲೆಸ್ ಆಗಿ ಹಾಗೆ ಹೋಗುತ್ತೋ, ನಮ್ಮಲ್ಲಿ ಇರುವಂತ ಅಂಧಕಾರ ಕತ್ತಲೆ ಎಲ್ಲವನ್ನು ತೆಗಿತಾನೆ ಸೂರ್ಯ ಪ್ರಕಾಶ ಪ್ರಕೃಷ್ಟ. ಆಕಾಶ ಅಂದ್ರೆ ದೀಪ್ತ ಪ್ರಕಾಶ ಅಂತಾನೆ, ಒಳ್ಳೆ ಆ ಪ್ರಕಾಶ ಎಷ್ಟಿರತ್ತಂದ್ರೆ ಆ ದೇವರ ಪ್ರಕಾಶ ಸೂರ್ಯನಂತೆ ಅಲ್ಲ ಅಂತಾರೆ. ಸೂರ್ಯ ಸುಡತ್ತ ನಮ್ಗೆ, ಹಾಗೆಲ್ಲ ಚಂದ್ರನ ಪ್ರಕಾಶವನ್ನು ತಕೊಳ್ತಾರೆ. ಆ ಪ್ರಕಾಶ ನಮ್ಗೆ ಪ್ರಕೃಷ್ಟರನ್ನಾಗೆ ಮಾಡುತ್ತ ಆ ಒಂದು ಜ್ಞಾನ ಸೂರ್ಯ ಅಂತ ಹೇಳ್ತಾರೆ. ಅದೇ ಹೇಳುವಾಗ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಅಂತಲ್ಲಿ ನೋಡಿದ್ದೀವಿ. ಸೊ ಆತರ ಅವನು ಸೂರ್ಯ ಅಂತ ಹೇಳ್ತಾರೆ. ಸೂರ್ಯ ಪ್ರಕಾಶ ಅನಂತ ಮಹಿಮಾ, ಅವನ ಮಹಿಮಾ ಹೇಳಿ ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ಮಹಿಮಾ, ಇಟ್ಸ್ ಆಬ್ವಿಯಸ್, ಅನಂತ ಮಹಿಮಾ. ಘೃತ ಪ್ರತೀಕ, ಘೃತ ಅಂದ್ರೆ ಅದೇ ಸೇಮ್ ಥಿಂಗ್, ಗೃ ಎಂಬೋ ಧಾತುವಿನ ದೀಪ್ತ ಅಂದ್ರೆ ಕ್ಲಾರಿಟಿ, ಆ ತುಪ್ಪಕ್ಕೆ ಹೇಳ್ತೀವಿ ಘೃತ ಅಂದ್ರೆ ತುಪ್ಪ ಅಂತ. ತುಪ್ಪದಲ್ಲಿ ಏನ್ ವಿಶೇಷ ಅಂದ್ರೆ ತುಪ್ಪ ಇಟ್ ಗಿವ್ಸ್, ಅದಕ್ಕೆ ಹೇಳ್ತಾರೆ ಆಯುಷ್ವರ್ಧನ. ತುಪ್ಪ ಬಂದು ತುಪ್ಪ ತಕ್ಕೊಳ್ಳೋದೆ ನಮ್ಗೆ ಆಯುಷ್ ಚೆಂದಾಗಿರುವಂತ, ನಮ್ಮ ಜೀವನ ಚೆಂದಾಗಿರುವಂತದ ಲಾಂಗ್ ಲೈಫ್ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಮೋರ್ ಪ್ರೊಡಕ್ಟಿವ್ ಲೈಫ್ ಹಾಗಿರುವಂತೆ ನಮ್ಗೆ ಬಾಳ್ತೀವಿ. ಅಸ್ ಲಾಂಗ್ ಅಸ್ ವಿ ಲಿವ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಘೃತ. ಮತ್ತೆ ಇಲ್ಲಿ ಹೇಳೋದು ಘೃತ ಪ್ರತೀಕ ಯಾರು ಅದನ್ನೇ ತನ್ನ ಪ್ರತೀಕ ಅಂದ್ರೆ ಕ್ಲಾರಿಟಿಗೆ ಹೇಳ್ತಾರೆ. ಅದು ಬರೋವಾಗ ನಾವು ಒಂದು ಕಡೆ ನೋಡಿದ್ದೀವಿ ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ ಹರಿತಾಂಶ ನೋಡುವಾಗ ತುಪ್ಪ ಅಂತ ಬಂದಾಗ ಆ ಕ್ಲಾರಿಟಿ ಇಲ್ಲಿ ಯಾವುದಕ್ಕೆ ಹೇಳ್ತಾರಂದ್ರೆ ಹೊರಗೆ ಇರುವಂತ ಕ್ಲಾರಿಟಿ ರಮಾಪ್ರತೀಕ ಅದು ಮಾತ್ರ ಅಲ್ಲ, ಒಳಗೆ ನಮ್ಗೆ ನಮ್ಮ ಒಳಗೆ ಜ್ಞಾನದಿಂದ ಜ್ಞಾನ ಮಥನ ಮಾಡಿ ದೃಢ ಆಗಿ ಮನನ ಮಾಡಿ ಆ ವಾಸನ ಧ್ಯಾನ ಸ್ಟೇಜ್ಗೆ ಹೋದಾಗ ಅಂದ್ರೆ ನಾವು ಸಾಧನೆ ಮಾಡ್ತಾ ನಾವು ದೇವರನ್ನ ಧ್ಯಾನ ಮಾಡ್ತಾ ದೇವರನ್ನ ಕಣ್ಣು ಮುಚ್ಚಿಕೊಂಡು ಹೊರಗಿರುವಂತ ರೂಪ ಫಸ್ಟ್ ಇಟ್ಕೊಳ್ತೀವಿ. ಆ ರೂಪವನ್ನ ನೋಡ್ತಾ ಅಥವಾ ಹಿಂದಿನ ಜನ್ಮದಲ್ಲಿ ನಾವೇನೋ ತುಂಬಾ ಸಾಧನೆ ಮಾಡಿದ್ದಿದ್ರೆ ಆ ಪ್ರತೀಕನೂ ಬಂದ್ಬಿಡತ್ತಂತೆ. ಆ ಪ್ರತೀಕ ಸ್ಟಡಿ ಆಗ್ತಾ ಇಟ್ ಬಿಕಮ್ಸ್ ಮೋರ್ ಕ್ಲಿಯರ್ ಆಗಿ ಬರತ್ತಂತೆ. ಅಂಡ್ ಅದು ಆದ ಮೇಲೆ ನೆಕ್ಸ್ಟ್ ಸ್ಟೇಜ್ ಜೈಸೆ ಅಪರೋಕ್ಷ ದರ್ಶನ ಆಗತ್ತಂತೆ. ಆವಾಗ ರಮಾ ಪ್ರತಿಮಾ ಆಗತ್ತೆ. ಅದಕ್ಕೆ ಕ್ಲಾರಿಟಿಗೆ ಹೇಳ್ತಾ ಘೃತ ಪ್ರತಿ ಅಸು ಅದು ದೀಪ್ತ ಅಂದ್ರೆ ಕ್ಲಾರಿಟಿಗೆ ಬರುತ್ತೆ. ಗೃಹ ಎಂಬುದು ರಕ್ಷಣೆ ಅಂತ ಬರುತ್ತೆ. ಆ ರೂಪವನ್ನ ದೇವರು ರಮಾ ಪ್ರತಿಮಾದಲ್ಲಿ ದೇವರು ಕಾಣಿಸಿದಾಗ ರಮಾ ಸಮೇತನಾಗ ಅವನು ಕಾಣಿಸಿದಾಗ ನಮ್ಗೆ ಅದು ರಕ್ಷಣೆಯನ್ನೇ ಕೊಡತ್ತೆ ಅಂತ ಹೇಳ್ತಾರೆ. ಸೊ ಇದು ರಕ್ಷಣೆಗೆ ಸ್ವಘೃತ ಪ್ರತೀಕ. ಇದು ವಾದರಾಜನ ಘೃತ ಪ್ರತೀಕ ಅಂತ ವೇದದಲ್ಲಿನೂ ಬಂದಿದೆ ಅಂತ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಘೃತ ಪ್ರತೀಕ ಲಕ್ಷ್ಮಿಯನ್ನ ಪ್ರತೀಕ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತೇವೆ ಲಕ್ಷ್ಮೀ ದ್ವಾರವನ್ನ ಮೂಲಕವಾಗಿ ದೇವರು ಎಲ್ಲಾ ಕಾರ್ಯ ಮಾಡ್ತಾನೆ. ದೇವರು ಪೂಜೆ ಇತ್ಯಾದಿ ಮಾಡುವಾಗ್ಲೂ ಲಕ್ಷ್ಮಿ ಆ ಶಂಖದಲ್ಲಿ ಲಕ್ಷ್ಮಿ ಸನ್ನಿಧಾನ ಇದೆ ಅಂತ ಶಂಖವನ್ನು ಮುಟ್ಟಿನೇ ಮಾಡ್ತಾರೆ. ಲಕ್ಷ್ಮಿ ಒಬ್ಬಳೆ, ಯಾಕೆಂದ್ರೆ ಅನಾದಿನಂತ ಕಾಲದಿಂದ ದೇವರು ಜೊತೆ ಜೊತೆಲೇ ಇದ್ದು ಆ ಭಾಗ್ಯ ಲಕ್ಷ್ಮಿ ಮೂಲಕವಾಗಿ ಅವನಿಗೆ ಆಗತ್ತೆ. ಯಾಕೆಂದ್ರೆ ಅವನು ಸೃಷ್ಟಿ ಮಾಡಿದೆ ಪ್ರಕೃತಿಗೆ ಅಭಿಮಾನಿನಿಯಾಗಿ ಅವನ್ನ ಇಟ್ಟು ಅವಳ ಮೂಲಕವೇ ಎಲ್ಲ ದೇಹ ಬರೋದು ಆಗಲಿ ಸಾಧನ ಸಾಮಗ್ರಿಗೆ ಬರೋ ಎಲ್ಲವೂ ಅವಳ ಮೂಲಕವಾಗಿ ಅವನು ಮಾಡ್ತಾ ಇದ್ದ. ಸೊ ಅವಳನ್ನ ಮೇನ್ ಆಗಿರ್ತ ಅವಳ ಪ್ರತೀಕದಲ್ಲಿ ದೇವರ್ ನೋಡ್ಬೇಕು. ಅಂದ್ರೆ ವಾಯು ಪ್ರತೀಕ ಅಂತ ಹೇಳ್ತಾರಂದ್ರೆ ಅದು ಒಟ್ಟಿಗೆ ಲಕ್ಷ್ಮೀ ನಾರಾಯಣ ಸೇರಿ ವಾಯು ಅಂಬೋರ್ ಆಯತನ ಅಂತ ಹೇಳ್ತಾರೆ. ಅವನ್ ಆ ಬೋರ್ಡಲ್ಲಿ ಆ ಒಂದು ಇದರಲ್ಲಿ ನೋಡಬೇಕು ಲಕ್ಷ್ಮೀನಾರಾಯಣ. ಸೊ ವಾಯು ಆದಮೇಲೆ ಲಕ್ಷ್ಮಿ ಎಂಬ ಒಂದು ಪ್ರತೀಕ. ಲಕ್ಷ್ಮಿಯಲ್ಲಿ ಭಗವಂತ ಯಾವತ್ತೂ ಇರ್ತಾನಂತ ಘೃತ ಪ್ರತೀಕ ಆರಾಧಿತ. ಸೊ ಘೃತ ಪ್ರತೀಕ ಲಕ್ಷ್ಮಿಯಿಂದ. ಸೊ ಇದು ಇನ್ನೊಂದು ಮುಖ ಒಂದು ಲಕ್ಷ್ಮಿಯಿಂದ ಆರಾಧಿತ. ಅಂದ್ರೆ ಕೆಲವರು ಲಕ್ಷ್ಮಿ ಶ್ರೇಷ್ಠ ಲಕ್ಷ್ಮಿಯ ದೊಡ್ಡವಳು ಈ ತರ ಎಲ್ಲ ಕೆಲವು ತಪ್ಪು ತಿಳುವಳಿಕೆ. ಶುಕ್ರವಾರ ಪೂಜೆ ಮಾಡುವಾಗ ಲಕ್ಷ್ಮಿ ಅಂತಾನೇ ನಾವು ಚಿಂತನೆ ಮಾಡ್ಬಿಡ್ತೇವೆ ಕೆಲವೊಮ್ಮೆ. ಹಾಗೆ ಆಗಬಾರದು ಅಂತ ಲಕ್ಷ್ಮಿಯಿಂದ ಆರಾಧಿಸ ಚಂದ ಆಸಮಂತಾತ್ ರಾಜ ಸಮೃದ್ಧಿ ಅಂತ ಅರ್ಥ. ಚಂದಾಗಿ ಆರಾಧನೆ ಮಾಡಿಕೊಡ್ತಂತ. ಸೊ ಅವಳು ಚಂದಾಗಿ ಅಂದ್ರೆ ಅವಳಿಗೆ ಕಂಪ್ಲೀಟ್ ಜ್ಞಾನ. ವೇದಕ್ಕೆ ಅಭಿಮಾನಿನಿಯಾದಂತ ಲಕ್ಷ್ಮೀ ದೇವಿ ಪ್ರಳಯ ಕಾಲದಲ್ಲಿನೂ ದೇವರ ಗುಣಗಳನ್ನ ಹೇಳ್ತಾಳೆ ಇರ್ತಾಳಂತ. ತನ್ನ ಮೂರು ರೂಪ ಸ್ಪೆಷಲ್ ಆಗಿ ತಕ್ಕೊಂಡು ಎಲ್ಲವೂ ಮಾಡ್ತಾ ಇರ್ತಾಳಂತ. ಸೊ ಯಾವಾಗ್ಲೂ ಆರಾಧಿ. ಸೊ ಅವಳಿಂದ ಪೂಜಿಸಲ್ಪಡುವನು ಅಂದ್ರೆ ಅಷ್ಟು ದೊಡ್ಡ ಲಕ್ಷ್ಮಿಯ ಪೂಜೆ ಮಾಡ್ತಾಳಂದ್ರೆ ನಾವು ಅವಶ್ಯವಾಗಿ ಅವನೇ ಸರ್ವೋತ್ತಮ ಎಂಬುದು ಅದು ಸಿದ್ಧ ಆಗಿಬಿಡುತ್ತೆ. ಆರಾಧಿತ ಏನು ಅದೇ ಶ್ರೀರಮಣಿಕರ ಕಮಲ ಅದು ಬರುತ್ತೆ. ಅದೇ ಏನು ಪೂಜೆ ಮಾಡ್ತಾ ಇದ್ದ ಅಂದ್ರೆ ದೇವರ ಪಾದವನ್ನ ಪೂಜೆ ಮಾಡ್ತಾ ಇದ್ದಾಳ. ದೇವರ ಪಾದ ಬೇರೆ ಇಲ್ಲ, ಅವನ ಕಣ್ಣು ಬೇರೆ ಇಲ್ಲ. ಇದ್ರ ನಾನು ಹೇಳುವಾಗ ಆ ಪಾದವನ್ನ ಅವಳು ಸೇವೆ ಮಾಡ್ತಾ ಇದ್ದಾಳ ಅಂದ್ರೆ ದಾಸ್ಯ ಭಾವನ. ಲಕ್ಷ್ಮಿಗೆ ಆ ಒಂದು ದಾಸ್ಯ ಎಂಬ ಒಂದು ಯಾವಾಗ್ಲೂ ತಾನು ದಾಸಿ ದೇವರಿಗೆ ಅಂತ ಆ ಚಿಂತನೆ ಅವಳಿಗೆ ಇರತ್ತಂತ. ಸೊ ಹಾಗೆ ನಾವು ಚಿಂತನೆ ಮಾಡಿದ್ರೆ ನಮಗೇನೋ ನಾವು ದಾಸರು ಅಂಬೋದು ಬರತ್ತೆ. ನಾವು ನಮ್ಕಿಂತ ದೊಡ್ಡವರಿಗೆ ನಾವು ಡೈರೆಕ್ಟ್ ಆಗ ದೇವರಿಗೆ ನಮ್ಕಿಂತ ದೊಡ್ಡವರಿಗೆ. ಸೊ ಆ ಈಶ ದಾಸ ಈ ಭಾವನೆ ಒಂದು 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 ಹಂತಕ್ಕೆ ನಮ್ಕಿಂತ ದೊಡ್ಡವರಿಗೆ ನಾವು ದಾಸರು. ಸೊ ಹೀಗೆ ಅಂದ್ರೆ ಅವ್ರಿಗೆ ಅವರು ಅಂತ ಹೋದಾಗ ವಿ ಆರ್ ಅ ದಾಸ ಆಫ್ ದ ಎಂಟೈರ್ ಸೋ ಮೆನಿ ಆ ಸ್ಟ್ರಿಂಗ್ಸ್ ತರ ಎಲ್ಲರಿಂದಲೂ ವಿ ಆರ್ ಕಂಟ್ರೋಲ್ಡ್. ಎಲ್ಲರಿಗೂ ನಾವು ದಾಸರಾಗ್ಬಿಡ್ತೀವಿ ಅಂದ್ರೆ ತಾರತಮ್ಯ ಕ್ರಮೇಣ. ಸೊ ಹೀಗೆ ಅಂಗ್ರಿ ಪ್ರತಿ ಆರಾಧಿತ ಅಂಗ್ರಿ ಸರೋಜ. ಆಮೇಲೆ ಸುರರಾಜ ಅಂತ ಸುರರಾಜ ಅಂತ ಹೇಳುವಾಗ ಸುರರಾಜ ಅಂದ್ರೆ ಎಲ್ಲಾ ದೇವತೆಗಳಿಗೇನು ರಾಜ ರಾಜ ಅಂತ ರಾಜ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ರಾಜ ರಂಜತೆ ಇತಿ ರಾಜ ಅಂತ ಹೇಳ್ತಾರೆ. ರಂಜತೆ ಅಂದ್ರೆ ಪ್ರಜೆಗಳನ್ನ ನಾವು ಸುಮ್ಮನೆ ರಾಜ ಅಂತ ಹೇಳ್ತೀವಿ ಹೊತ್ತು ಏನರ್ಥ ಅಂದ್ರೆ ಆ ಪ್ರಜೆಗಳು ಇರ್ತಾರಲ್ಲ ಅವರನ್ನ ರಂಜತೆ ಅಂದ್ರೆ ಸಂತೋಷ ದೇವರು ಅಂದ್ರ ನಮ್ಗೆ ಭಯ ಅಂಬೋದು ಬೇಕಾಗಿಲ್ಲ ದೇವರ ಹತ್ರ. ದೇವರು ಅಂದ್ರ ಪ್ರೀತಿಸುವಂತ ವಸ್ತು. ಧನಂಜಯ ತಿರ್ಗಾ ತಿರ್ಗಾ ಹೇಳ್ತಾನೆ ಇರ್ತಾರ, ಪ್ರೀತಿಸುವಂತ ವಸ್ತುವಾಗಿದ್ದ ದೇವರು. ಸೊ ರಾಜತೆ ರಾಜತೆ ರಂಜನ ಅಂತ ಆ ಪ್ರಜೆಗಳು ಸಂತೋಷದಿಂದ ಇರುವಂತೆ ಇರ್ತಾನ. ಅದಕ್ಕೆ ಅವನು ರಾಜ, ಅವರಿಗೆ ಸಂತೋಷವಾಗಿ ಇಟ್ಟುಕೊಂಡಿರ್ತಾನಂತ. ಜೀವಿಗಳಿಗೆ ಜೀವರ್ಗಳಿಗೆಲ್ಲ ಸಂತೋಷವಾಗಿ ಅವನು ಇಟ್ಟುಕೊಳ್ತಾನ. ಅದಕ್ಕೆ ಅವನು ರಾಜ ಅಂತ, ಸುರರಾಜ ಅಂತ, ದೇವತೆಗಳನ್ನ ಸಂತೋಷವಾಗಿ ಇಟ್ಟುಕೊಳ್ತಾನಂತ. ಒಂದು ಮೀನಿಂಗ್ ಆದ್ರೆ ಸುರ ಅಂದ್ರೆ ಸುಷ್ಟು ರಮಣತ್ವ ಅಂದ್ರೆ ಆನಂದ, ಆನಂದದಿಂದ ಕೂಡಿದವ್ರು ಅಂದ್ರೆ ಏನಾಗತ್ತೆ, ಬರೀ ಇಲ್ಲಿ ಇರೋರು ಮಾತ್ರ ಅಲ್ಲ, ಮುಕ್ತ ಮುಕ್ತರು, ಆನಂದದಿಂದ ಆನಂದ ಸ್ವರೂಪರಾಗಿ ಅವರು ಆನಂದವನ್ನ ಆಸ್ವಾದನ ಮಾಡ್ತಾ, ಸ್ವರೂಪ ಆನಂದವನ್ನ ಅನ್ಎಂಡಿಂಗ್ ಸ್ವರೂಪ ಆನಂದವನ್ನ ಆಸ್ವಾದನೆ ಅವ್ರು ಮಾಡ್ತಾ ಇರ್ತಾರೆ. ಅಂದ್ರೆ ಏನಾಯ್ತು, ಮುಕ್ತ ಅವ್ರಿಗೇನೋ ರಾಜ, ಅವ್ರ ಸಂತೋಷ, ಅವ್ರ ಮೋಕ್ಷದಲ್ಲಿ ಅವರು ಆ ಒಂದು ಆನಂದದಿಂದ ಇರಬೇಕು ಅಂತ ಇವನೇ ಇಟ್ಟಿದ್ದಾನೆ. ಅಲ್ಲಿನೂ ಇವನೇ ನಿಯಾಮಕ. ಕಠೋಪನಿಷತ್ತಲ್ಲಿ ಬಂದಂತೆ ಪ್ರಶ್ನೆಗೆ, ಇಲ್ಲಿ ಮಾತ್ರ ಇಲ್ಲ ಅಲ್ಲಿನೂ, ಇಹ ಪರಂಗಳಲ್ಲಿ ಎಲ್ಲಿನೂ ಅವನೇ ರಾಜ, ಅವನೇ ಸರ್ವೋತ್ತಮ ಅಂತ ಸುರರಾಜ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು.